హయగ్రీవం చిరానంద విగ్రహం సదనుగ్రహం దశగ్రీవచ్చిర శాపాన్మణిగ్రీవ విమోచనం స్వనామగ్రహణాదేవ నిరస్తగ్రహ విగ్రహం వృందావనగతం వందే బ్రహ్మ రుద్రేంద్రవందితం స్వాంతస్థానంతశయ్యాయ పూర్ణ జ్ఞానరసరణసే ఉత్తుంగవాక్తరంగాయ మధ్వదుగ్ధాబ్ధయే నమః. గురుమభిజ్ఞం సద్గుణైకాధివాసం శమతమపరినిష్టం సత్వనిష్టం ఇష్టం సత్వనిష్టం వరిష్టం సకలసుజనశిష్టం నిత్యనిర్ధూతకష్టం హయముఖపదనిష్టం మాం భజంతు ప్రపన్నాః. పూజ్యాయ రాఘవేంద్రాయ సత్యధర్మరతాయ చ వదతాం కల్పవృక్షాయ హనుమతాం కామధేనవే నీలాకరాక్షితానంతనీలాగోపాలపాలితాన్ విద్యాపయోనిధీన్ వందే బ్రహ్మ విద్యాగురున్మ బ్రహ్మచర్య హరిప్రీతిసువిద్యావాదశారిణః ఇష్టదాన్ కష్టహర్తృన్నః విద్యామాన్యాన్ మునీన్మః వాజరాజపదద్వంద్వ వారిజాసక్తమానసాన్ విశ్వప్రియగురూన్ వందే మందోహం ధీమిశుద్ధయే సత్యం సత్యం పునఃసత్యం విష్ణుతీర్థప్రసాదతః. సర్వే కామా భవంత్యేవ శుభతో బింబసన్నిధౌ చింతామణిం సభక్తానాం కల్పవృక్షం చ కామదం స్వామినం త్వాం రఘుప్రేమతీర్థం వందేక్ష్యభీష్టదం. జలజ్యేష్ఠ నిభాకారం జగదీశ పదాశ్రయం జగదీతర విఖ్యాతం జగన్నాథ గురుం భజే. శ్రీగురుభ్యో నమః. హరికథామృతసార గురుగళ కరుణదింద అపనితు పేళువె పరమభగవద్భక్తరిదనాదరది కేళువదు. నీడదందదలిప్ప లింగకె షోడశాత్మక రస విభాగవమాడి షోడశ కలగళిగె ఉపచయగళనె కొడుతా క్రోడ ఎప్పత్తెరడు సావిర నాడిగత దేవతెగళొళగిద్దు ఆడుత ఆనందాత్మ చరిసువ లోకదొళుతాను. ಇಲ್ಲಿ ಲಿಂಗ ಜೀವನ ಸ್ವರೂಪ ಸ್ವತ್ತು ಇದೆ. ಆ ಲಿಂಗ ದೇಹ ಹೇಗಿದೆ ಅಂದ್ರೆ ನೀಡದಂದದಿ ಅಂದ್ರೆ ಪಕ್ಷಿಗಳು ಇರಲಿಕ್ಕೆ ಮಾಡಿಕೊಂಡ ಗೂಡು ಹೇಗಿರುತ್ತೆ ಅದನ್ನು ನೀಡ ನೀಡದಂದದಿ. ಆ ರೀತಿಯಲ್ಲಿ ಪಕ್ಷಿಗಳು ಮಾಡಿಕೊಂಡಿರುವ ಗೂಡಿನಂತೆ ಇರುವ ಈ ಲಿಂಗ ದೇಹ, ಇದರಲ್ಲಿ ಷೋಡಶ ಕಲೆಗಳಿವೆ. ಷೋಡಶ ಕಲೆಗಳು ಅಂದ್ರೆ ಯಾವುದು ಅಂದ್ರೆ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚ ತನ್ಮ ಅಂದ್ರೆ ಭೂತಗಳು ತನ್ಮಾತ್ರ ಸೇರಿ ಐದು, ಮನಸ್ಸು, ಇಟ್ಟು ಸೇರಿದರೆ ಹದಿನಾರು ಕಲೆಗಳು ಸೂಕ್ಷ್ಮ ರೂಪದಲ್ಲಿ ಲಿಂಗ ದೇಹದಲ್ಲಿ ಮೊದಲೇ ಇವೆ. ಈ ಹದಿನಾರು ಕಲೆಗಳಿಗೆ ಹದಿನಾರು ರಸಗಳು ಕೊಡತಾ ಇದ್ದಾನೆ ಭಗವಂತ. ಅಂದರೆ ಹದಿನಾರು ರಸ ಅಂದ್ರೆ ಈ ಇವೆಲ್ಲ ಸೇರಿ ತತ್ವಗಳಾಯಿತು. ತತ್ವಗಳು ಸೂಕ್ಷ್ಮ ರೂಪದಲ್ಲಿವೆ. ಆ ನಾವು ತಿನ್ನುವಂತಹ ಅನ್ನದಲ್ಲೂ ಕೂಡ ಆ ತತ್ವಗಳ ಸೂಕ್ಷ್ಮ ರೂಪಗಳಿವೆ. ಹದಿನಾರು ಸೂಕ್ಷ್ಮ ರೂಪಗಳಿವೆ, ಇಪ್ಪತ್ತೊಂದು ಯದ್ಯಪಿ ತನ್ಮಾತ್ರ ಪಂಚಭೂತ ಸೇರಿ ಒಂದಾಯಿತು. ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚಭೂತ, ಅದರೊಳಗೆ ಪಂಚ ತನ್ಮಾತ್ರ, ನಂತರ ಮನಸ್ಸು ಸೇರಿದ್ರೆ ಹದಿನಾರು ಆಯಿತು. ಈಗ ತಿನ್ನುವ ಪದಾರ್ಥದೊಳಗೂ ಹದಿನಾರು ರಸಗಳಿವೆ. ಅಂದ್ರೆ ಅದರಲ್ಲೂ ಕೂಡ ಈ ಹದಿನಾರು ಕಲೆಗಳಿಗೆ ಬೇಕಾದ ರಸ ರೂಪಗಳು ನಿಂತಿವೆ. ಈ ಹದಿನಾರು ಕಲೆಗಳಿಗೆ ದೇವತೆಗಳು ಯಾರಿದ್ದಾರೆ ನಮ್ಮ ಈ ಶರೀರದಲ್ಲೂ ಕೂಡ, ಆ ದೇವತೆಗಳ ರಸ ಅಲ್ಲಿ ನಿಂತಿದೆ. ಇಲ್ಲಿ ಸರಿಯಾಗಿ ಹೇಳಬೇಕಾದರೆ ಈ ಹದಿನಾರು ಈ ಶರೀರದಲ್ಲೂ ಇವೆ, ಸ್ಥೂಲ ಶರೀರದಲ್ಲೂ ಇವೆ, ಅನಿರುದ್ಧ ದೇಹದಲ್ಲೂ ಹದಿನಾರು ಕಲೆಗಳಿವೆ, ಲಿಂಗ ದೇಹದಲ್ಲೂ ಕೂಡ ಹದಿನಾರು ಕಲೆಗಳಿವೆ. ಹೌದಾ? ಈ ಹದಿನಾರು ಕಲೆಗಳು ಇದಕ್ಕೆ ಅಭಿಮಾನಿ ದೇವತೆಗಳು ಯಾರ್ಯಾರಿರ್ತಾರೆ ಅಂದ್ರೆ ಸ್ಥೂಲ ದೇಹದಲ್ಲಿ ಆ ದೇವತೆಗಳೆಲ್ಲ ಬರ್ತಾರೆ, ಅನಿರುದ್ಧ ದೇಹದಲ್ಲಿ ದೇವತೆಗಳು ಬರ್ತಾರೆ, ಅಲ್ಲಿ ಭಾರತೀ ದೇವಿ ವ್ಯಾಪಾರ, ಅವರು ಸುಮ್ಮನೆ ಇರ್ತಾರೆ ವ್ಯಾಪಾರ ಮಾಡಿಸೋದಾಗ. ನಂತರ ಸ್ವರೂಪ ದೇಹದಲ್ಲಿ ಅಂದ್ರೆ ಲಿಂಗ ದೇಹದಲ್ಲಿ ಬ್ರಹ್ಮ ವಾಯು ಸರಸ್ವತಿ ಭಾರತೀಯರು ನಿಂತಿರ್ತಾರೆ ಅಲ್ಲಿ ಹದಿನಾರು ಕಲೆಗಳಲ್ಲಿ. ಇನ್ನು ಸ್ವರೂಪ ದೇಹದಲ್ಲಿರುವಂತಹ ಹದಿನಾರು ಅಂದರೆ ಲಿಂಗ ದೇಹದಲ್ಲಿರುವಂತಹ ಹದಿನಾರು ಕಲೆಗಳಲ್ಲಿ ಪ್ರಧಾನವಾಗಿ ವಿಶೇಷವಾಗಿ ಯಾರ್ಯಾರಿರ್ತಾರೆ ಅಂತ ಹೇಳಿದರೆ ಬ್ರಹ್ಮ ವಾಯು ಸರಸ್ವತಿ ಭಾರತೀಯ. ಹೌದಾ? ಹಾಗಾದರೆ ಆಯಾ ರಸಗಳು ಅಂತ ಹೇಳಿದರೆ ಈ ಹದಿನಾರು ನಾವು ಉಣ್ಣುವಂತಹ ಪದಾರ್ಥದಲ್ಲಿ ಹದಿನಾರು ರಸಗಳಿದ್ದೇ ಇರುತ್ತೆ. ಆ ಹದಿನಾರು ರಸಗಳಿಗೆ ಹದಿನಾರು ಜನ ಅಭಿಮಾನಿ ದೇವತೆಗಳಿರ್ತಾರೆ. ಅಲ್ಲದೆ ಆ ಹದಿನಾರು ರಸಗಳಲ್ಲಿ ಬ್ರಹ್ಮ ವಾಯು ಸರಸ್ವತಿ ಭಾರತೀಯರ ರೂಪ ಇದ್ದೇ ಇರುತ್ತ. ಈಗ ಊಟ ಮಾಡ್ತಾ ಇದ್ವಿ, ಅದರಲ್ಲಿ ಹದಿನಾರು ರಸಗಳಿವೆ. ಪ್ರತಿಯೊಂದು ರಸದಲ್ಲೂ ಆಯಾ ಅಭಿಮಾನಿ ದೇವತಾ ಇದ್ದಾರೆ. ಅದಲ್ಲದೆ ಪ್ರತಿಯೊಂದು ರಸದಲ್ಲಿ ಬೇರೆ ಬೇರೆ ಇರುವ ಅಭಿಮಾನಿ ದೇವತಾ ಅಲ್ಲದೆ ಆ ದೇವತೆಯಲ್ಲಿ ಅಂದ್ರೆ ಪ್ರತಿಯೊಂದು ದೇವತೆಯಲ್ಲೂ ಬ್ರಹ್ಮ ವಾಯು ಸರಸ್ವತಿ ಭಾರತೀಯರಿದ್ದೇ ಇರ್ತಾರಲ್ಲ. ಹದಿನಾರು ರೂಪಗಳಿಂದ, ಹದಿನಾರು ರಸಗಳಲ್ಲಿ ಹದಿನಾರು ರೂಪಗಳಿಂದ ಬ್ರಹ್ಮ ವಾಯು ಸರಸ್ವತಿ ಭಾರತೀಯರಿದ್ದೇ ಇರ್ತಾರಲ್ಲ, ಆ ಹದಿನಾರು ರಸಗಳಲ್ಲಿರುವ ಹದಿನಾರು ಬ್ರಹ್ಮ ವಾಯು ಸರಸ್ವತಿ ಭಾರತೀಯರ ರೂಪಗಳೇನಿವೆ ಆ ರಸಗಳನ್ನ ಲಿಂಗ ದೇಹದೊಳಗಿರುವ ಹದಿನಾರು ಕಲೆಗಳಲ್ಲಿ ನಿಂತ ಬ್ರಹ್ಮ ವಾಯು ಸರಸ್ವತಿ ಭಾರತೀಯರಿಗೆ ಸೇರುವಂತೆ ದೇವರು ಮಾಡುತ್ತಾರೆ. ಹಾಗೆ ಈ ಸ್ಥೂಲ ರಸವನ್ನು ಕೂಡ ಸೂಕ್ಷ್ಮವಾದ ರೂಪದಿಂದ ಲಿಂಗ ದೇಹಕ್ಕೆ ಹೋಗುವಂತೆ ಮಾಡುತ್ತಾರೆ. ಲಿಂಗ ದೇಹ ಎಷ್ಟಿದೆ? ಬಹಳ ಸೂಕ್ಷ್ಮ. ಜೀವನೇ ಬಹಳ ಸೂಕ್ಷ್ಮ, ಅವನ ಸುತ್ತೂ ಇರುವ ದೇಹ ಬಹಳ ಸೂಕ್ಷ್ಮ. ಈ ತಿಂದಂಥ ಅನ್ನದಲ್ಲಿ ಸ್ಥೂಲ ಭಾಗವೆಲ್ಲ ಸ್ಥೂಲ ದೇಹ ಅನಿರುದ್ಧ ದೇಹಾದಿಗಳಿಗೆ ಹೋದರೆ, ಇನ್ನ ಅಂದ್ರೆ ಸ್ಥೂಲ ದೇಹಕ್ಕೆ ಹೋದರೆ ಉಳಿದ ಸೂಕ್ಷ್ಮ ರಸ, ಬಹಳ ಸೂಕ್ಷ್ಮ ರಸ, ಅದರಲ್ಲೂ ಹದಿನಾರು ಯಾವುದು ಅಂಶಗಳಿರುತ್ತೆ, ಹದಿನಾರು ಅಂಶಗಳಿರುತ್ತೆ ಸೂಕ್ಷ್ಮ ರಸದಲ್ಲಿ. ಆ ಸೂಕ್ಷ್ಮ ರಸದಲ್ಲಿರುವ ಹದಿನಾರು ಅಂಶಗಳಿದ್ದ ರಸವನ್ನ ಅನಿರುದ್ಧ ದೇಹದೊಳಗಿರುವಂತಹ ಹದಿನಾರು ಕಲೆಗಳಿಗೆ ಕೊಡುತ್ತಾನೆ. ಹಾಗೆ ಲಿಂಗ ದೇಹದೊಳಗಿರುವ ಹದಿನಾರು ಕಲೆಗಳಿಗೂ ಆ ಸೂಕ್ಷ್ಮ ರಸದಿಂದ ಪುಷ್ಟಿ ಕೊಡುತ್ತಾನೆ ಭಗವಂತ. ಇಷ್ಟು ಹೇಳ್ತಾ ಇದ್ದಾರೆ. ಅದು ಯಾರು ಕೊಡುತ್ತಾರೆ ಅಂತ ಹೇಳಿದರೆ, ನಮ್ಮ ಶರೀರದಲ್ಲಿ ಕ್ರೋಡ ಅಂದ್ರೆ ವರಾಹದೇವರು ನಿಂತಿರ್ತಾರೆ. ಹೇಗೆ ನಿಂತಿರ್ತಾರೆ ಅಂದರೆ, ನಮ್ಮಲ್ಲಿ 72,000 ನಾಡಿ, ಆ 72,000 ನಾಡಿಗಳಲ್ಲಿ 72,000 ರೂಪಗಳಿಂದ ವರಾಹದೇವರು ನಿಂತಿರ್ತಾರೆ. ಅದು ವಿಶೇಷ. ಅಂತ 72,000 ರೂಪಗಳಿಂದ ಅದು ಹೇಳ್ತಾ ಇದ್ದಾರೆ, ಕ್ರೋಡ 72,000 ನಾಡಿ ಗತ ದೇವತೆಗಳೊಳಗೆ ಇದ್ದು. ಈ ನಾಡಿಗಳು ಯಾಕೆ ನಮಗೆ 72,000 ನಾಡಿಗಳು? ಇದರಿಂದ ಏನು ಉಪಯೋಗ ಅಂದ್ರೆ, ನಮ್ಮ 11 ಇಂದ್ರಿಯಗಳಿಗೂ, ಅದು ಪ್ರಧಾನ 10 ಇಂದ್ರಿಯ ಮನಸ್ಸಿಗಲ್ಲದೆ 10 ಇಂದ್ರಿಯಗಳಿಗೂ ಈ 72,000 ನಾಡಿಗಳಿಗೂ ಸಂಬಂಧ. ಈ 10 ಇಂದ್ರಿಯಗಳು ಹೇಗೆ ಅಂದರೆ ಕುದುರೆಯಂತೆ, ಕುದುರೆಗಳಂತೆ. ಅದಕ್ಕೆ ಹೇಳುತ್ತಾರೆ 10 ದಶೇಂದ್ರಿಯಗಳೇ ಅಶ್ವಗಳು ಅಂತ ಹೇಳುತ್ತಾರೆ. ಮಾತರಿಶ್ವನೇ ಸಾರಥಿ ಅಂತ ಹೇಳ್ತಾರಲ್ಲ, ಆ ಹೇಳೋ ಕಾಲಕ್ಕೆ ಈ ಇಂದ್ರಿಯಗಳೇ ಕುದುರೆಗಳಾದರೆ ಕುದುರೆಗಳೇ ಹಿಡಿಯುವ ಲಗಾಮು ಯಾವುದು ಅಂದ್ರೆ ನಾಡಿಗಳು. ಕುದುರೆಗೆ ಎರಡೂ ಕಡೆ ಹಗ್ಗ ಬಂದಿರುತ್ತೆ, ಇವರು ಹಿಡಿದಿರುತ್ತಾರೆ. ಅದು ಈ ಚಿತ್ತಿರಗಬೇಕಾದ್ರೆ ಈಚೆ ಕಡೆ ಲಗಾಮ್ ಹೀಗಂದ್ರೆ ಆ ಚಿತ್ತಿರುಗುತ್ತೆ, ಸೆಳೆದರೆ ಎಡಗಡೆಗೆ ಸೆಳೆದ್ರೆ ಎಡಗಡೆಗೆ ಹೋಗ್ತಾ ಇರುತ್ತೆ. ಎಲ್ಲಿಗೆ ಹೋಗ್ಬೇಕಾದ್ರೆ ಅಲ್ಲಿ ಹೋಗಿ ಮಧ್ಯ ನಿಲ್ಲಿಸಿದ್ರೆ ನಿಲ್ಲೋದು ಅಥವಾ ಮುಂದಕ್ಕೆ ಹೋಗೋದು, ಇದೆಲ್ಲ ಅದರಲ್ಲೇ ಇರುತ್ತೆ. ಇದೆಲ್ಲ ನಮ್ಮ ಇಂದ್ರಿಯಗಳಿಗೂ ಕೂಡ ಲಗಾಮ್ ಯಾವುದು ಅಂದ್ರೆ ನಾಡಿಗಳು. ನಾಡಿಗಳ ಮೂಲಕ ತತ್ವಾಭಿಮಾನಿ ದೇವತೆಗಳು, ಆ ನಾಡಿಗಳು ಚೆನ್ನಾಗಿ ಕೆಲಸ ಮಾಡದಿದ್ರೆ ಮತ್ತು ಹೋಗಲ್ಲ. ಆ ನಾಡಿಗಳು ಕೆಲಸ ಮಾಡಲಿಕ್ಕೆ 72,000 ದೇವತೆಗಳು, ಒಂದೊಂದು ನಾಡಿ ನೋಡ್ಕೊಳ್ಳಿಕ್ಕೆ ಆ ಹಗ್ಗಗಳನ್ನ, ಆ ನಾಡಿಗಳನ್ನು ನೋಡಿಕೊಳ್ಳಿಕ್ಕೆ ದೇವತೆಗಳು, ನಾಡಿ ಹಿಡಿಯುವಂತವರು 10 ಜನ ತತ್ವಾಭಿಮಾನಿಗಳು ಅವರು ನಿಲ್ತಾರೆ. ನಂತರ ಉಮಾದೇವಿ, ನಂತರ ವಿಶೇಷವಾಗಿ ರುದ್ರದೇವರು, ನಂತರ ವಾಯುದೇವರು, ಹೀಗೆ ಹೀಗೆಲ್ಲರೂ ಬರ್ತಾರೆ. ಆದ್ರಿಂದ ಇಲ್ಲಿ ಏನಪ್ಪ ವಿಶೇಷ ಅಂದರೆ, ಎಲ್ಲಾ ನಾಡಿಗಳು ಆ ನಾಡಿಗಳ ಮೂಲಕ ಇಂದ್ರಿಯಗಳನ್ನ ಆಟ ಆಡಿಸುವಂತ ಒಂದು ವಿಚಾರ ಅಂದ್ರೆ ಇಂದ್ರಿಯಗಳನ್ನು ಓಡಿಸ್ತಾನೆ ಭಗವಂತ. ಹಾಗಾದರೆ 72,000 ನಾಡಿಗಳಲ್ಲಿರುವ 72,000 ದೇವತೆಗಳು, ಆ ದೇವತೆಗಳಲ್ಲಿ ವಾಯುದೇವರು ವಿಶೇಷವಾಗಿ ನಿಂತು, ಅಲ್ಲಿ ವರಾಹದೇವರು ಇದ್ದು ಆ ನಾಡಿಗಳನ್ನ ಸರಿಯಾಗಿ ನೋಡತಾ ಇರ್ತಾರೆ. ಅಷ್ಟೇ ಅಲ್ಲ, ನಾವು ತಿನ್ನುವ ರಸದಲ್ಲಿ 16 ರಸಗಳನ್ನ ವಿಭಾಗ ಮಾಡಿ ಭಗವಂತ ಏನು ಮಾಡುತ್ತಾನೆ, ಪ್ರತಿಯೊಂದು ನಾಡಿಗೂ ತೃಪ್ತಿ ಕೊಡುತ್ತಾನೆ, ನಾಡಿಗತ ದೇವತೆಗಳಿಗೆ ತೃಪ್ತಿ ಕೊಡುತ್ತಾನೆ, ತತ್ವಾಭಿಮಾನಿಗಳಿಗೆ ಕೊಡುತ್ತಾನೆ. ಲಕ್ಷ್ಮೀದೇವಿ ಪರ್ಯಂತ ಎಲ್ಲರಿಗೂ ನಾವು ಉಣ್ಣುವ ರಸದಿಂದ ಪ್ರತಿಯೊಂದು ಕಣ ಕಣದಲ್ಲಿರುವ ಎಲ್ಲಾ ದೇವತೆಗಳಿಗೂ ಹೋಗ್ತಾ ಬರುತ್ತೆ ರಸ. ಅಷ್ಟೇ ಅಲ್ಲದೆ ನಮ್ಮ ಅನಿರುದ್ಧ ದೇಹಕ್ಕೂ ಪುಷ್ಟಿ ಕೊಡುತ್ತಾನೆ. ಅನಿರುದ್ಧ ದೇಹಕ್ಕೂ ನಾವು ಉಣ್ಣುವ ರಸದಿಲ್ಲ ನೋಡಿ, ನಾವೇನು ನಾವು ತಿನ್ನೋದು ಇಲ್ಲಿಯೇ ಹೋಗ್ತಾ ಇದೆ ಅಂತ ಹೇಳಿ, ನಾವು ತಿನ್ನುವ ರಸದಲ್ಲಿರುವ ಸೂಕ್ಷ್ಮ ಭಾಗದಿಂದ ಅನಿರುದ್ಧ ದೇಹಕ್ಕೂ ಪುಷ್ಟಿ, ಅಲ್ಲಿರುವ 16 ಕಲೆಗಳಿಗೆ, ಮತ್ತು ಲಿಂಗ ದೇಹದಲ್ಲಿರುವ 16 ಕಲೆಗಳಿಗೂ ಅಲ್ಲಿರುವ ದೇವತೆಗಳಿಗೂ ಪುಷ್ಟಿ ಈ ರಸ ಅಲ್ಲಿರುವ ರೂಪಗಳಿಂದಲೇ ಭಗವಂತ ಕೊಡುತ್ತಾ ಇದ್ದಾನೆ. ಅದನ್ನು ಹೇಳ್ತಾ ಇದ್ದಾರೆ, ನೀಡದಂದದ ಲಿಪ್ಪ ಲಿಂಗಕ್ಕೆ ಷೋಡಶಾತ್ಮಕ ರಸ ವಿಭಾಗವ ಮಾಡಿ. ಪ್ರತಿಯೊಂದು ದೇಹದಲ್ಲೂ ನಾಡಿಗಳಿರುತ್ತೆ, ಪ್ರತಿಯೊಂದು ದೇಹದಲ್ಲಿ ಸೂಕ್ಷ್ಮ ರೂಪದಲ್ಲಿರುತ್ತೆ, ಬಹಳ ಸೂಕ್ಷ್ಮ ರೂಪದಿಂದ. ಲಿಂಗ ದೇಹದಲ್ಲಿರುವ 72,000 ನಾಡಿಗಳಿಗೆ ಬ್ರಹ್ಮವಾಯು ಸರಸ್ವತಿ ಭಾರತೀಯರೇ 72,000 ರೂಪಗಳಿಂದ ಇರ್ತಾರೆ. ಅನಿರುದ್ಧ ದೇಹದಲ್ಲಿ ಎಲ್ಲ ದೇವತೆಗಳಿರ್ತಾರೆ, ಅವರ ವ್ಯಾಪಾರ ಇಲ್ಲ, ಆ ಭಾರತೀ ದೇವಿಯೇ ಮಾಡಿಸ್ತಾರೆ. ಈ ಸ್ಥೂಲ ದೇಹದಲ್ಲಿ ಎಲ್ಲರೂ ಇರ್ತಾರೆ, ಅವರ ವ್ಯಾಪಾರ ನಡೆಯುತ್ತೆ. ಇಷ್ಟು ವ್ಯತ್ಯಾಸ ಎಲ್ಲಾ ಕಡೆ. ಅದಕ್ಕೆ ದಾಸರಾಯರು ಒಂದು ಕಡೆ ಹೇಳಿದ್ರು, 4 ದೇಹದಲ್ಲಿ ಚತುರವಿಧ ದೇಹದೋಳು ಹೃತ್ಕಮಲಕ್ಷ ಸಿಂಹಾಸನದೋಳು ಅನಿರುದ್ಧಾದಿ ರೂಪಗಳಿಂದ ಶೋಭಿಸುತ್ತ ತನಗೆ ತಾನೇ ಸೇವ್ಯ ಸೇವಕ ನೆನೆಸಿ ಸೇವಾಸಕ್ತ ಸುರರೊಳಗೆ ಅನವರತ ನೆನೆಸಿದ್ದು ಸೇವೆಯ ಗೊಂಬ ನವರಂತೆ ಅಂತ ಹೇಳಿದ್ರು. ಹಾಗಾದ್ರೆ ಆ ರೀತಿಯಾಗಿ ಆ ಲಿಂಗ ಅನಿರುದ್ಧ ಸ್ಥೂಲ ದೇಹದಲ್ಲಿರುವ ಎಲ್ಲಾ ದೇವತೆಗಳಿಗೂ ಆಯಾ ರಸಗಳನ್ನು ಕೊಟ್ಟು ಆಯಾ ದೇಹಗಳನ್ನು ಪುಷ್ಟಿಗೈಸಿ ಅವರವರನ್ನು ಪುಷ್ಟಿಗೈಸಿ ಭಗವಂತ ರಕ್ಷಣೆ ಮಾಡುತ್ತಾ ಇದ್ದಾನೆ. ಈ ರಕ್ಷಣೆ ಮಾಡುವ ರೂಪ ಯಾವುದು ಅಂದ್ರೆ ಕ್ರೋಡ, ಅಂದ್ರೆ ವರಾಹ ದೇವರ ರೂಪ. ಅದಕ್ಕೆ ನಾಡಿಗಳಲ್ಲಿ ವರಾಹ ದೇವರನ್ನ ಯಾರು ಚಿಂತನೆ ಮಾಡುತ್ತಾ ಬರ್ತಾರೆ ಅವರಿಗೇನಾಗುತ್ತೆ? ನೀವಂತೂ ಪ್ರಾಣಾಯಾಮ ಶುರು ಮಾಡಿದ್ದೀರಾ? ಯಾವುದು? ನಾಡಿ ಶೋಧನಾ ಪ್ರಾಣಾಯಾಮ ಮಾಡ್ತಾ ಇದ್ದೀರಾ? ಹೇಳ್ಕೊಟ್ಟಿದೆ, ಎಲ್ಲ ಹೇಳ್ಕೊಟ್ಟಿದೆ. ಸರಿ ಸರಿ, ಅಂದ್ರೆ ಒಳಗಿಂದೆಲ್ಲ ಹೊರ ಬರ್ತಾ ಇರ್ತದೆ, ದೋಷಗಳಿಂದ ಹೋಗ್ತಾ ಇರ್ತದೆ. ಸರಿ ಸರಿ, ಕಮ್ಮಿ ಅದನ್ನ ಮಾಡಿ ಒಟ್ಟಾರೆ. ಶ್ವಾಸ ಚೆನ್ನಾಗಿ ತಗೊಂಡು ಮಾಡ್ತಾ ಇದ್ದೀರಲ್ಲ, ಅಲ್ಲಿ ಚಿಂತನೆ ಇದ್ದಿಲ್ಲ, ಈಗ ಚಿಂತನೆ ಬರ್ತಾ ಇದೆ. ಏನದು ಅಂದ್ರೆ, ಆ 72,000 ನಾಡಿಗಳು ಶುದ್ಧ ಆಗಬೇಕು. ಶುದ್ಧ ಆಗೋದು ಅಂದ್ರೆ ಏನು ಅಂದ್ರೆ, ಅದರಲ್ಲಿ ನಮ್ಮದೇ ಪಾಪ ಅಡ್ಡಿ ಬಿದ್ದಿರುತ್ತೆ. ಪಾಪ ರೂಪದಿಂದ ಆ ನಾಡಿಗಳೆಲ್ಲ ಬಂಧನ ಆದಂತೆ ಆಗಿರುತ್ತೆ. ಒಳಗೆಲ್ಲ ಕೂಡ ಈ ದೈತ್ಯರು ಸೇರಿರುತ್ತಾರೆ ನಾಡಿಗಳಲ್ಲೂ ಕೂಡ. ಮಧ್ಯೆ ಉದಾಹರಣ ನಾಮಕ ವಾಯುದೇವರು ಸುಷುಮ್ನ ನಾಡಿ ಮಧ್ಯದಲ್ಲಿ ಹೋಗದೆ ದೈತ್ಯರನ್ನು ಒಳಪೋಗ ಕೊಡದೆ ಅಂತ ಹೇಳ್ತಾರೆ. ಮಿಕ್ಕ ಕಡೆ ಎಲ್ಲ ಹೋಗ್ತಾರೆ ಅಂತ ಅರ್ಥ. ಅವರೇನ್ ಮಾಡ್ತಾರೆ, ಆಯಾ ನಾಡಿಗಳಲ್ಲಿ ಆ ದೈತ್ಯರು ಸೇರಿಕೊಂಡು ಅಡ್ಡಿ ಮಾಡುತ್ತಾ ಆ ನಾಡಿಗಳ ಮೂಲಕ ಆ ಇಂದ್ರಿಯ ದೇವರ ಕಡೆ ಹೋಗದಂತೆ ಮಾಡಿ ಬೇರೆ ಕಡೆಯೇ ಹೋಗುವಂತೆ ಮಾಡುತ್ತಾರೆ, ಬೇರೆ ಕಡೆಯೇ ಹೋಗುವಂತೆ ಮಾಡುತ್ತಾರೆ. ಅದರಿಂದ ಏನಾಗುತ್ತೆ ಅಂದ್ರೆ, ಆ ನಮ್ಮ ಇಂದ್ರಿಯಗಳು ದೇವರ ಚಿಂತನೆ ಮಾಡ್ಲಿಕ್ಕೆ ಹೋದ್ರೂ ಕೂಡ ಹೋಗ್ತಾ ಇರಲ್ಲ, ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ. ಅದಕ್ಕೆ ಏನ್ ಮಾಡಬೇಕು, ವರಾಹ ದೇವರನ್ನ ನಾಡಿಗಳಲ್ಲಿ ಚಿಂತನೆ ಮಾಡುತ್ತಾ ಪ್ರಾಣಾಯಾಮ ಮಾಡಿದ್ದೇ ಆದರೆ, ಪ್ರಾಣಾಯಾಮ ಚೆನ್ನಾಗಿ ಮಾಡಿದ್ದೇ ಆದರೆ ಆ ವಾಯುವಿನಲ್ಲಿ ತಗೊಳ್ಳುವ ಗಾಳಿಯಲ್ಲಿರುವ ಭಗವದ್ ರೂಪ ಒಳಗೆ ಸೇರಿ ವಿಶೇಷವಾಗಿ ಆ ನಾಡಿಗಳಲ್ಲಿರತಕ್ಕಂತಹ ದೋಷಗಳನ್ನ ಪರಿಹಾರ ಮಾಡುತ್ತೆ. ಆ ವರಾಹ ರೂಪವೇ ಶುದ್ಧಿ ಮಾಡುತ್ತಾ ಇದೆ. ವರಾಹ ರೂಪದ ಕೆಲಸ ಏನು? ಅಗದು ತೆಗೆಯೋದು. ಏನ್ ಅಡ್ಡಿ ಇದ್ರೆ ಭೂಮಿಯಲ್ಲಿ ತೆಗೆಯೋದಲ್ವಾ? ಅದೇ ತರ ವರಾಹ ನಮ್ಮ ನಾಡಿಗಳಲ್ಲಿರುವ ಅಡ್ಡಿಯನ್ನ ತೆಗೆದು ದೈತ್ಯರನ್ನ ಓಡಿಸಿ ನಾಡಿಗಳನ್ನ ಶುದ್ಧಿ ಮಾಡಿ ಅಲ್ಲಿ ಆ ನಾಡಿಗಳು ಬಲಹೀನ ಆಗಿರುತ್ತೆ ಅವರೆಲ್ಲ ಅಡ್ಡ ಬೀದಿದ್ದಕ್ಕೆ. ಅದಕ್ಕೇನಾಗ್ತಾ ಇರುತ್ತೆ, ಆಯಾ ಇಂದ್ರಿಯಗಳು ದೇವರ ಕಡೆ ಹೋಗ್ತಾ ಇರಲ್ಲ. ಅದನ್ನ ಪುಷ್ಟಿಗೈಸಿ ನಮ್ಮ ಸಾಧನೆ ಪೂರ್ಣ ಮಾಡುತ್ತಾರೆ. ಇಷ್ಟು ರಹಸ್ಯ ಕೂತಿದೆ ನಾಡಿಗಳಲ್ಲಿ ವರಾಹ ದೇವರ ಚಿಂತನೆಯಲ್ಲಿ. ಅದನ್ನ ಮಾಡಿ ಅಂತ ಹೇಳ್ತಾರೆ. ನೀಡದಂದದ ಲಿಪ್ಪ ಲಿಂಗಕ್ಕೆ ಷೋಡಶಾತ್ಮಕ ರಸ ವಿಭಾಗವ ಮಾಡಿ ಷೋಡಶ ಕಲಗಳಿಗೆ ಉಪಚಯಗಳನ್ನೇ ಕೊಡುತ್ತಾ ಕೋಡ 72,000 ನಾಡಿಗತ ದೇವತೆಗಳೊಳಗೆ ಆ ದೇವತೆಗಳಲ್ಲಿ ತಾನೇ ಇದ್ದುಕೊಂಡು ಎದ್ದು ಆಡುತ್ತ ಆಡುತ್ತ ಅಂದ್ರೆ ಆಯಾ ನಾಡಿಗಡಸ ಮಾಡಿಸ್ತಾ ಆಯಾ ದೇವತೆಗಳಿಂದ ತಾನು ಕೆಲಸ ಮಾಡಿಸೋದು. ಆ ದೇವತೆಗಳ ಮೂಲಕ ನಾಡಿಯ ಕೆಲಸ, ನಾಡಿಯ ಮೂಲಕ ಇಂದ್ರಿಯಗಳ ಕೆಲಸ, ಇಂದ್ರಿಯಗಳ ಮೂಲಕ ನಮ್ಮ ಕರ್ಮಾನುಸಾರ ವ್ಯಾಪಾರ ಇಷ್ಟು ಮಾಡಿಸ್ತಾನೆ. ಅಲ್ಲಿ ಕೂಡ ಆ ದೇವತೆಗಳು ಎಷ್ಟು ರೂಪಗಳಿಂದ ಎಷ್ಟೆಷ್ಟು ಜೀವರಾಶಿಗಳಲ್ಲಿ ಇರ್ತಾರೋ ಏನೋ ಅಲ್ವಾ, ಅಂಥ ದೇವತೆಗಳಿಗೆ ಈ ಜೀವಿಯಲ್ಲಿ ಈ ಕರ್ಮಾನುಸಾರ ಈಗ ಇಷ್ಟು ಬರಬೇಕು, ಈ ತರ ಆಗ್ಬೇಕು, ಈ ತರ ಆಗ್ಬೇಕು ಅಂತ ಪ್ರೇರಣೆ ಅವರಿಗೆ ಮಾಡಬೇಕು ಅಂದ್ರೆ ಅವ್ರಿಗೆ ಹೇಗ್ ಗೊತ್ತಾಗುತ್ತೆ ಜ್ಞಾನ? ಅಷ್ಟು ಜೀವರಾಶಿಗಳ ಜ್ಞಾನ ಅವ್ರಿಗಿರುತ್ತಾ? ಅಂದ್ರೆ ಇಲ್ಲ, ಅಲ್ಲಿ ಏನು ಮಾಡುತ್ತಾನೆ ಭಗವಂತ, ಕಾಲ ಕಾಲಕ್ಕೆ ಅವರಿಗೆಲ್ಲ ಪ್ರೇರಣೆ ಮಾಡುತ್ತಾ ಹೀಗೆ ಮಾಡು ಹೀಗೆ ಮಾಡು ಅಂತ ದೇವರು ಅವರಿಗೆ ಪ್ರೇರಣೆ ಮಾಡುತ್ತಾ ಇರ್ತಾನೆ, ಆ ಬೋಧನೆ ಮಾಡುತ್ತಾ ಇರ್ತಾನೆ. ಅವರು ಏನ್ ಮಾಡುತ್ತಾರೆ ಅಂದ್ರೆ ಆಡುತ್ತ, ವರಾಹರೂಪಿ ಭಗವಂತ ಆಡುತ್ತ ಎಂಬ ಶಬ್ದಕ್ಕರ್ಥ ಇಷ್ಟ ಏನು, ಆಯಾ ನಾಡಿಗಳಲ್ಲಿರುವ ದೇವತೆಗಳಲ್ಲಿ ತಾನೇ ನಿಂತು ಈ ಜೀವಿಯ ಕರ್ಮಾನುಸಾರ ಈ ನಾಡಿಯನ್ನು ಹೀಗೆ ಪ್ರೇರಿಸಿ ಹೀಗೆ ಪ್ರೇರಿಸಿ ಹೀಗೆ ಪ್ರೇರಿಸಿ ಅಂತ ಅವರೊಳಗೆ ಆ ದೇವತೆಗಳಲ್ಲಿ ತಾನು ಆಡುತ್ತಾ ಅವರನ್ನ ಪ್ರೇರಣೆ ಮಾಡುತ್ತಾ ಆನಂದಾತ್ಮ ಚಲಿಸುವ ಲೋಕದಳು ತಾನು. ತಾನು ಆನಂದಮಯನಾಗಿದ್ರು, ತನ್ನ ನಂಬಿದ ದೇವತೆಗಳು ಆ ನಾಡಿಗಳಲ್ಲಿರುವವರು ಆನಂದಮಯರಾಗಿದ್ರು ದೇವರ ಅನುಗ್ರಹದಿಂದ. ಆದರೆ ನಮ್ಮನ್ನು ನಾನಾ ರೀತಿ ಸಂಸಾರದಲ್ಲಿ ಉರುಳಾಡಿಸ್ತಾ ಬರುತ್ತಾರೆ. ಅದನ್ನು ಆಡುತ್ತಾ ಆನಂದಾತ್ಮ ಚರಿಸುವ ಲೋಕದಳು ತಾನು.
ಅನಿರುದ್ಧ ಪ್ರತಿಮ ಸಂಕಷ್ಟ ಬೋಧನೆ ಮಾಡ್ತಾನೆ ಯಾವ ಯಾವ ಕರ್ಮ ಮಾಡಿಸ್ಬೇಕು ಅಂತ. ಇವರುಗಳನ್ನ ಪುಷ್ಕರಾದಿ
ದೇವತೆಗಳು
ಅದಕ್ಕೂ ಇದಕ್ಕೂ ಅದೇ ಅಲ್ಲೇ ಮಾಡುತ್ತೆ, ಇಲ್ಲಿ ಯಾಕೆ ಮಾಡ್ಬೇಕು ಇಲ್ಲಿ ಮಾಡ
ಅಲ್ಲಿ ಬೋಧನೆ ಮಾಡುತ್ತಾರೆ. ಈ ನಾಡಿಗದ ದೇವತೆಗಳು 72,000 ಜನ ಬೇರೆ, ಅವರು ಕೆಲವರು ಅಲ್ಲಿಗೂ ಬರ್ತಾರೆ, ಕೆಲವರು ಇಲ್ಲೂ ಇರ್ತಾರೆ, ಕೆಲವರಿಗೆ ಸರ್ವತ್ರ ನಾಲ್ಕು ದ್ವಾರಗಳಲ್ಲಿ ಎಲ್ಲರೂ ಪ್ರವೇಶ ಇರಲ್ಲ. ಯಾರ್ಯಾರಿರಲ್ಲ ಅವರೂ ಇರ್ತಾರೆ, ಯಾರು ಬಂದಿರ್ತಾರೆ ಅವರು ಇರ್ತಾರೆ. ಉಪದೇಶ ಆಗಿದ್ರು ಕೂಡ ಆ ಕಾಲಕ್ಕೆ ಅವರಿಗೆ ಪ್ರೇರಣೆ ಆಗ್ಬೇಕಲ್ಲ. ನಮಗೆ ಉಪನ್ಯಾಸ ಕೇಳಿದ್ರು, ಸಬ್ಜೆಕ್ಟ್ ಗೊತ್ತಾಯಿತು, ಆದರೆ ಪ್ರಾಕ್ಟಿಕಲ್ ಮಾಡೋ ಕಾಲಕ್ಕೆ ನೆನಪಿಲ್ಲ. ಅಂದ್ರೆ ಅವನು ಪ್ರೇರಣೆ ಮಾಡಬೇಕಲ್ಲ, ಅದು ದೇವ ಮಾಡುತ್ತಾರೆ. ವರಾಹರು ಭಗವಂತ ಅವರಿಗೆ ಕೇಳಿದ್ದನ್ನೇ ತಿಳಿಸಿಕೊಡ್ತಾನೆ, ಕೇಳದವರಿಗೆ ತಿಳಿಸಿಕೊಡ್ತಾನೆ. ಆ ರೀತಿಯಲ್ಲಿ ಚೆನ್ನಾಗಿ ಪ್ರಾಕ್ಟಿಕಲ್ ಆಗಿ ಅಪ್ಲೈ ಅಂದ್ರೆ ಆ ಕಾಲ ಕಾಲಕ್ಕೆ ನೆನಪು ಬರುವಂತೆ ಮಾಡುವ ವರಾಹ. ಆ ರೀತಿ ಭಗವಂತ ಚೆನ್ನಾಗಿ ಇದ್ದು ಆಡುತ್ತಾ ಅಂದ್ರೆ ವಿಹಾರ ಮಾಡುತ್ತಾ ಭಗವಂತ ತಾನು ಅನುಗ್ರಹ ಮಾಡುತ್ತಾ ಇದ್ದಾನೆ. ಇಲ್ಲಿ ನಾಡಿಗಳಲ್ಲಿ ಇರುವ ರೂಪಗಳೆಷ್ಟು ನೀವು ಕೇಳಿದ ಪ್ರಶ್ನೆ. ಜಯಾಪದ ಸಂಕರ್ಷಣ ನಾಡಿಗಳಲ್ಲಿದ್ದು ಹಾಳಾಗದೆ ರಕ್ಷಣೆ ಮಾಡುತ್ತಾನೆ ಅಂತ ಹೇಳಿದ್ರಲ್ಲ, ಇಷ್ಟು ಏನದು ಅಂದ್ರೆ ದೇವರ ಕೆಳ ನಾಲ್ಕಾಗಿದೆ. ನಾಡಿಗಳ ಆಕಾರದಲ್ಲಿ ಅವನೇ ಇರಬೇಕು, ಇಲ್ಲದಿದ್ದರೆ ನಾಡಿಗಳೇ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನಾಡಿಗಳ ಆಕಾರದಲ್ಲಿದ್ದು ನಾಡಿಯನ್ನ ಹಿಡಿದಿರಬೇಕು. ಅಷ್ಟೇ ಅಲ್ಲ, ನಾಡಿಯನ್ನ ಪೋಷಣೆ ಮಾಡುವ ರೂಪಗಳು ಬೇರೆ. ಧಾರಕ ರೂಪ ಅಂದ್ರೆ ನಾಡಿಯ ಆಕಾರದಲ್ಲಿರುವ ರೂಪ, ಇನ್ನು ಪೋಷಕ ರೂಪ ಅಂದ್ರೆ ನಾಡಿಯ ಕಣಕಣದಲ್ಲಿರುವ ತನ್ನ ರೂಪಗಳಿಂದ ಆ ಏನು ರಸ ಬರ್ತಾ ಇದೆ ಆ ರಸದಿಂದ ವಿಶೇಷವಾಗಿ ನಾಡಿಗಳನ್ನು ಪೋಷಣೆ ಮಾಡಬೇಕು. ಇನ್ನ ನಾಡಿಗಳನ್ನ ಕೆಡದೆ ನೋಡಿಕೊಳ್ಳುವ ರೂಪ ಹೊಂದಿರುತ್ತೆ, ಅದ್ಯಾವುದು ಧಾರಕ ರೂಪವೇ ಹಿಡಿದಿರೋ ರೂಪ, ಅದನ್ನು ಚೆನ್ನಾಗಿ ಕೆಡದೆ ನೋಡ್ತಾ ಇರುತ್ತೆ. ಇನ್ನೊಂದು ಪ್ರೇರಕ ರೂಪ, ಇನ್ನೊಂದು ಚೇಷ್ಟಕ ರೂಪ ಅಂತ. ಧಾರಕ, ಪೋಷಕ, ಪ್ರೇರಕ, ಚೇಷ್ಟಕ ಅಂತ ಇಷ್ಟಿಷ್ಟು ರೂಪಗಳಿರುತ್ತೆ. ಆ ಇದು ಪ್ರೇರಕ ಚೇಷ್ಟಕ ಅಂದ್ರೆ ವ್ಯತ್ಯಾಸ ಏನು ಅಂತ ಮತ್ತು ಅದರಲ್ಲಿ ಬಂದರೆ, ಕೈ ಒಳಗೆ ನಾಡಿಗಳು, ಈ ನಾವು ನಮಗೆ ಕಾಣುವ ಈ ಮೇಲ್ನಾಡಿಗಳು ನರ, ಇವಾಗ ಎದೆ ತಗೊಳ್ಳೋಣ. ಎದೆ ತಗೊಂಡ್ರೆ ಅದರ ಬಡಿತ ಇರುತ್ತೆ ಯಾವಾಗ್ಲೂ ಕೂಡ. ಅಂದ್ರೆ ಆ ಎದೆ ಒಳಗೆ ರಕ್ತ ಪ್ರವಾಹ ಚೆನ್ನಾಗಿದ್ದು ಎದೆಯ ಗೋಡೆಗಳು ಒಳಗಿರುವ ನರಗಳು ಚೆನ್ನಾಗಿರುವಂತೆ ಮಾಡೋದು ಅದು ಪ್ರೇರಣೆ. ಅಂದ್ರೆ ಒಳಗಿರುವ ಎಲ್ಲ ಸ್ಪಂದನೆ ಚೆನ್ನಾಗಿರಬೇಕು. ಸ್ಪಂದನೆ ಇದ್ದ ಮೇಲೆ ಚೇಷ್ಟ ಅಂದ್ರೆ ಅದರ ಕೆಲಸ ಏನು, ರಕ್ತ ತೆಗೆದು ರಕ್ತ ಕಳಿಸೋದು, ರಕ್ತ ತೆಗೆದು ಕಳಿಸೋದು, ಅದು ಚೇಷ್ಟ. ಅದು ಚೇಷ್ಟ ಮಾಡಿಸ್ಲಿಕ್ಕೆ ದೇವರ ರೂಪ ಒಂದು. ಆ ಎದೆಯನ್ನು ಚೆನ್ನಾಗಿ ಇಟ್ಟಿರೋ ರೂಪ ಪ್ರೇರಕ ರೂಪ, ಅಲ್ಲಿ ಒಳ್ಳೆ ಆಕ್ಟಿವೇಷನ್ ಮಾಡಿಸ್ತಾ ಅದರಿಂದ ಕೆಲಸ ಮಾಡಿಸೋದು, ಅದನ್ನ ಆಕ್ಟಿವೇಟ್ ಮಾಡಿಸ್ಬೇಕು ಅದರ ಮೂಲಕ ಮತ್ತು ಕೆಲಸ ಮಾಡಿಸಬೇಕು. ಆಕ್ಟಿವೇಟ್ ಮಾಡೋ ರೂಪ ಪ್ರೇರಕ ರೂಪ, ಅದರಿಂದ ಮತ್ತು ಕೆಲಸ ಮಾಡುವುದು ಚೇಷ್ಟಕ ರೂಪ, ಅಲ್ಲಿ ಎಲ್ಲ ಕಣಗಳು ಕೆಡದೆ ಚೆನ್ನಾಗಿ ಮಾಡುವುದು ಪೋಷಕ ರೂಪ, ನಂತರ ಧಾರಕ ರೂಪ. ಇಷ್ಟೆಲ್ಲ ಪೋಷಣೆ ಮಾಡುವ ರೂಪ ಒಂದು, ಅಂದ್ರೆ ತಂದು ಕೊಟ್ಟು ಪೋಷಣೆ ಮಾಡುತ್ತಾ ಇರುತ್ತೆ. ಕೆಟ್ಟೋಗದಂತೆ ರಕ್ಷಣೆ ಮಾಡುವ ರೂಪ ಬೇಕೇ ಬೇಕು. ಕೆಟ್ಟೋಗದಂತೆ ಅಂದ್ರೆ ನಾನಾ ರೀತಿಯಾಗಿ ತೊಂದರೆಗಳು ಬರ್ತಾ ಇರುತ್ತೆ, ಅದರಿಂದ ಪ್ರೊಟೆಕ್ಟ್ ಮಾಡುವ ರೂಪ ಜಯಾಪತಿ ಸಂಕರ್ಷಣೆ. ಖಚಿತ ಎರಡು ಮಾತಿಲ್ಲ, ತೊಂದರೆ ಮಾಡಬೇಕಾದ್ರೆ ಎಲ್ಲ ಪದಾರ್ಥಗಳ ಮೂಲಕ ದೈತ್ಯರ ಮೂಲಕ ಮಾಡಬೇಕು, ಮಾಡಬೇಕಾದ್ರೆ ಎಲ್ಲರೂ ಅಸ್ವತಂತ್ರರೇ, ಜಡವು ಅಸ್ವತಂತ್ರ, ತುಂಬಾ ಕಷ್ಟಪಡ್ತಾನೆ. ಇಷ್ಟೆಲ್ಲ ಯಾಕೆ ಹರಿಕಂದ್ರ ಸಾರ್ ಹೇಳ್ತಾ ಇದ್ದಾರೆ ಅಂದ್ರೆ ಅಲ್ವಾ? ಹೌದೌದು, ಒಳ್ಳೆ ಪ್ರಶ್ನೆ, ಒಳ್ಳೆ ಇದು. ಯಾಕಂದ್ರೆ ದೇವ ಇಲ್ಲಿ ನೋಡಿ, ಇಷ್ಟು ಮಾತ್ರ ಸತ್ಯ, ಈ ಜಗತ್ತಿನಲ್ಲಿ ಯಾವ ಚೇತನವು ಯಾವ ಜಡವು ಸ್ವತಂತ್ರವಲ್ಲ, ತಾನಾಗಿ ಕದಲಿಕ್ಕಾಗಲ್ಲ, ಚರಣವರಣ ಇಲ್ಲವೇ ಇಲ್ಲ. ನಮ್ಮ ಶರೀರದಲ್ಲಿ ಪ್ರತಿಯೊಂದು ಕಣ ಕಣದಲ್ಲಿರುವ ಜಡ, ಅಲ್ಲಿರತಕ್ಕಂಥ ಚೇತನ, ಅವರೆಲ್ಲ ಕದಲಬೇಕಾದ್ರೆ ಅಲ್ಲಲ್ಲಿ ದೇವರು ಇರಲೇಬೇಕು. ತುಂಬಾ ಇದೆ ಹೇಳುತ್ತೇನೆ. ಇಲ್ಲಿ ಜಡಗಳೇನಿವೆ, ಚೇತನಗಳೇನಿವೆ, ಎಲ್ಲ ಕೂಡ ದೇವರೆಲ್ಲ ಕದಲಿಕ್ಕೆ ಸಾಧ್ಯವಿಲ್ಲ, ಸಾಧ್ಯವೇ ಇಲ್ಲ. ಅಂತ ಕಾಲಕ್ಕೆ ಏನಾಗುತ್ತೆ ಅಂದ್ರೆ, ಎಲ್ಲೆಲ್ಲಿ ಚರಣವರ್ಣ ಬರುತ್ತಾ ಅಲ್ಲಲ್ಲೆಲ್ಲ ಅವನು ಇರಲೇಬೇಕು. ನೋ ಅದರ್ ಗೋ. ಕರೆಂಟ್ ಇಲ್ಲಂಗಿದ್ರೆ ಯಾವ್ದಾದ್ರು ಕೆಲಸ ಮಾಡತ್ತಾ? ದೀಪ ಆಗ್ಲಿ, ಫ್ಯಾನ್ ಆಗ್ಲಿ, ವಾಷಿಂಗ್ ಮಿಷಿನ್ ಆಗ್ಲಿ, ಫ್ರಿಡ್ಜ್ ಆಗ್ಲಿ, ಏನೇ ಆಗ್ಲಿ, ಕರೆಂಟ್ ಇಲ್ಲಂಗ್ ಕೆಲಸ ಮಾಡತ್ತಾ? ಮಾಡತ್ತೆ ಅಂತ ಹೇಳ್ತೀರಾ? ಇಲ್ಲ. ಹಾಗೆ ಇಡೀ ಜಗತ್ತಿನಲ್ಲಿ ಚಲನ ವಲನ ಎಲ್ಲೆಲ್ಲಿದೆ, ಅವನಿದ್ದಾನೆ ಅವನಿದ್ದಾನೆ ಅವನಿದ್ದಾನೆ. ಇದು ಹುಡುಕೋ ರೂಪ, ದೇವರನ್ನು ಹುಡುಕೋ ರೀತಿಯಲ್ಲಿ ಎಲ್ಲಿ ನೋಡಿದ್ರು ಅವನ್ನೇ ಕಾಣಿಸ್ತಾ ಇರ್ತಾನೆ. ಯಾಕೆಂದ್ರೆ ಇವರೆಲ್ಲ ಜಡ, ಇವರೆಲ್ಲ ಜಡ, ಇವರು ಇವರು ಅಸ್ವತಂತ್ರರು, ಇದು ಜಡ, ಇದಕ್ಕೆ ಸ್ವಾತಂತ್ರ್ಯವಿಲ್ಲ, ಇವರಿಗೆ ಸ್ವಾತಂತ್ರ್ಯವಿಲ್ಲ. ಈ ರೀತಿ ನಾವು ಚೆನ್ನಾಗಿ ಇದನ್ನ ಇದ್ದದ್ದನ್ನೇ ನೆನೆಯುತ್ತಾ ಹೋದ್ರೆ ಅವನಿದ್ದಾನೆ ಅವನಿದ್ದಾನೆ ಎಂಬುದು ಬಂದೇ ಬರುತ್ತಲ್ಲ. ಎದುರಿಗ ವ್ಯಕ್ತಿ ಕದಲಾತ ಕುಪ್ಪಳಿಸ್ತಾ ಹಾರತಾ ಇದ್ರೆ ಎರಡು ಬರಬೇಕು. ಏನು ಮೊದಲು ಬರೋದೇನು? ಇವನು ಹಾರತಾ ಇದ್ದಾನೆ, ಅದು ಹಾರತಾ ಇದೆ ಅಂತ. ಅದಲ್ಲದೆ ಇವ ಅಸ್ವತಂತ್ರ, ಇವನ ಸುತ್ತ ಇರುವ ಶರೀರವೂ ಅಸ್ವತಂತ್ರ ಜಡ. ಅಲ್ಲಿ ಇಷ್ಟು ಆಕ್ಟಿವೇಶನ್ ಆಗ್ತಾ ಇದೆ ಅಂದ್ರೆ ಈ ಶುಡ್ ಬಿ ದೇರ್. ಅವನಿಲ್ಲದಿದ್ರೆ ಇದು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಹೇಳಿದಂತೆ ಕಣ ಕಣದಲ್ಲಿದ್ದು ಅಷ್ಟು ಒದ್ದಾಡತಾ ಇದ್ದಾನೆ ನಮಗಾಗಿ. ಯಾಕೆ ಇಷ್ಟು ಒದ್ದಾಡತಾ ಇದ್ದಾನೆ ಅಂದ್ರೆ ಅದಕ್ಕೆ ಕಾರಣ ಹೇಳ್ತಾರೆ ಭಗವಂತ, ನಮಗಾಗಿ ಒದ್ದಾಡ್ತಾ ಇದ್ದಾನೆ. ನಮ್ಮಿಂದ ಆತನಿಗೇನೂ ಪ್ರಯೋಜನ ಇಲ್ಲದಿದ್ರು ನಮ್ಮ ಉದ್ಧಾರಕ್ಕಾಗಿ ಭಗವಂತ ಇಷ್ಟು ಒದ್ದಾಡ್ತಾ ಇದ್ದಾನೆ. ಒದ್ದಾಡೋದು ಅಂದ್ರೆ ಆತನಿಗೆ ಒದ್ದಾಟ ಇದೆ, ಕಷ್ಟ ಪಡ್ತಾ ಇದ್ದಾನೆ, ಪ್ರಾಮಾಣಿಕವಾಗಿ ಕಷ್ಟ ಪಡ್ತಾ ಇದ್ದಾನೆ. ಆದರೆ ಆ ಕಷ್ಟ ಪಡುವುದು ಅವನಿಗೆ ಕಷ್ಟ ಆಗಿದೆಯಾ ಇಷ್ಟ ಆಗಿದೆಯಾ? ಅದರಿಂದ ಅವನಿಗೆ ಇಷ್ಟ, ಒಂದು ನಿಮಿಷ, ಅವನಿಗೆ ಇಷ್ಟ ಅದೊಂದು ಗೊತ್ತಾಯ್ತು. ಅವನಿಗೆ ಇಷ್ಟ, ಅವನಿಗೆ ಅದರಿಂದ ಪ್ರಯೋಜನವಿಲ್ಲ. ಅವನಿಗೆ ಪ್ರಯೋಜನವಿಲ್ಲ, ಅವನಿಗೆ ಇಷ್ಟ. ಒಂದು ನಿಮಿಷ, ಒಂದು ನಿಮಿಷ, ಅವನಿಗೆ ಇಷ್ಟ ಅನ್ನೋದು ಪ್ರಯೋಜನ ಆಗಲ್ಲಲ್ಲಿ, ಸರ್ವಥಾ ಇಲ್ಲ. ಅವನು ಸುಖಪೂರ್ಣ, ಅವನಿಗೆ ಇನ್ನೊಂದರಿಂದ ಸುಖ ಬರುವ ಅವಕಾಶ ಇಲ್ಲವೇ ಇಲ್ಲ. ಇಲ್ಲ, ಅದೇ ತಪ್ಪು ಹೇಳ್ಕೊಂಡ್ವಿ. ಆ ಇಷ್ಟ ಅಂದ್ರೆ ಅದಕ್ಕೆ ನಮಗೆ ಇನ್ನೊಂದು ಇಷ್ಟ ಬಂದ್ರೆ ಸುಖ ಬರುತ್ತೆ, ಆ ತರ ದೇವರಿಗೆ ಅಲ್ಲ. ಅವನಿಗೆ ಇಷ್ಟ ಅಂದ್ರೆ ಆ ತಪ್ಪದೇ ತಪ್ಪು ಹೇಳ್ಕೆಂಬುದು. ದೇವರಿಗೆ ಇಷ್ಟ ಬಂತು, ನೋಡಿದ, ಅದಕ್ಕೆ ಸಂತೋಷ ಪಟ್ಟ, ಅದಲ್ಲ. ಆ ಏನೇನು ಸಂತೋಷ ಬರಬೇಕು ಎಲ್ಲ ಮೊದಲೇ ಅವನಲ್ಲಿದೆ. ಇನ್ನು ಯಾವುದರಿಂದ ಏನು ಬರಲ್ಲ ಅವನಿಗೆ. ಇಷ್ಟ ಅಂದ್ರೆ ಇಚ್ಛಾ ಪಡೋದಷ್ಟೇ. ಇದು ಮಾಡೋಣ, ಇದು ಮಾಡೋಣ ಅಂತ ಇಚ್ಛಾ ಪಡೋದು. ನಾವು ಇಚ್ಛಾ ಪಟ್ಟಾಗ ಅದು ನಾವು ಲಡ್ಡು ತಿನ್ಬೇಕಂದಾಗ, ಒಂದ್ ನಿಮಿಷ ಮಧ್ಯೆ ಮಾತಾಡ್ಬೇಡಿ, ನಾ ಉತ್ತರ ಕೊಡ್ತಾ ಇರ್ತೀನಿ. ನಾನು ಕ್ವಶನ್ ಮಾಡಿದ ಕಾಲಕ ನೀವು ಉತ್ತರ ಕೊಡಿ, ಸರಿಯಾ? ಇದರಲ್ಲಿ ದೇವರು ಇಚ್ಛಾ ಪಡ್ತಾನೆ. ನಾವು ಲಡ್ಡು ತಿನ್ಬೇಕು ಅಂತ ಇಚ್ಛಾ ಪಟ್ಟಾಗಲೇ ಸಂತೋಷ ಶುರು ಆಗುತ್ತೆ ನಮಗೆ, ಆ ಬರತ್ ಬರತ್ ಬರುತ್ತೆ ಅಂತ ಹೇಳಿ. ಹಾಗಲ್ಲ, ದೇವರಿಗೆ ಆ ಇಷ್ಟದ ಇಚ್ಛಾದಿಂದಲೂ ಇಷ್ಟದಿಂದಲೂ ಏನೂ ಇಲ್ಲ. ಇಷ್ಟ ಅಂದ್ರೆ ನಮ್ಮ ಕರ್ಮಾನುಸಾರ ನಮ್ಮನ್ನು ಉದ್ಧಾರ ಮಾಡಬೇಕು ಎಂಬ ಇಚ್ಛಾ ಮಾತ್ರ ಅಷ್ಟೆ, ಹೌದಾ? ಸರಿ, ಇಂಥ ಭಗವಂತ ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದಾನೆ, ಅವನಿಗೆ ಇಷ್ಟ ಇದೆ, ಇಷ್ಟ ಇದ್ದದರಿಂದ ಕಷ್ಟವಿಲ್ಲ. ಏನು ಇಷ್ಟ ಆದ್ರಿಂದ ಅಪ್ಪ ಅಂತ ಮಾಡಲ್ಲ, ಚೆನ್ನಾಗಿ ಮಾಡುತ್ತಾನೆ. ಇನ್ನೊಂದು ಸರಿ ಇಷ್ಟ ಇದ್ದದ್ರಿಂದ ನಮಗೆ ಕಷ್ಟ ಅನ್ಸಲ್ಲ ಕೆಲಸ ಮಾಡ್ತಾ ಇದ್ರು, ಆದ್ರೆ ಸ್ಟ್ರೈನ್ ಅಂತ ಆಗ್ತಾ ಇರುತ್ತಲ್ಲ ಶರೀರಕ್ಕೆ, ಅದು ಬಂದರೆ ದೇವರಿಗೆ ಶರೀರಕ್ಕೆ ಇಷ್ಟು ಜನ ಇಷ್ಟು ಮಾಡಕ್ಕಲ್ಲ ಕಷ್ಟ ಅಂತ ಪಡ್ತಾ ಇದ್ದಾನಲ್ಲ, ಕಷ್ಟ ಮಾನಸಿಕವಾಗಿ ಅಯ್ಯೋ ಮಾಡ್ತಾ ಇದ್ದೀನಲ್ಲ ಅಂತ ಕಷ್ಟ ಅಲ್ಲ. ಇನ್ಯಾವ ಕಷ್ಟ ಅಂದ್ರೆ ಅವನಿಗೆ ಸ್ಟ್ರೈನ್ ಆಗತ್ತಲ್ಲ ಅಂದ್ರೆ ಎಷ್ಟು ಸ್ಟ್ರೈನ್ ಆಗತ್ತ ಅವನಿಗೆ, ಇಡೀ 14 ಲೋಕದಲ್ಲಿರುವ ಪ್ರತಿಯೊಬ್ಬ ಚೇತನ ರಾಶಿಯ 4 ದೇಹಗಳಲ್ಲಿ ಇಷ್ಟಿಷ್ಟು ರೂಪಗಳಿಟ್ಟು ಇಷ್ಟಿಷ್ಟು ಕ್ಯಾಲ್ಕುಲೇಟ್ ಮಾಡಿ ಎಲ್ಲ ಆಲೋಚನೆ ಮಾಡಿ ಮಾಡಲಿಕ್ಕೆ ಎಷ್ಟು ಪವರ್ ಖರ್ಚಾಗಬೇಕು ಅಂದ್ರೆ ಅವನಲ್ಲಿರುವ ಶಕ್ತಿ ಪವರ್ ಅದರಲ್ಲಿ ಸಾಸಿವೆ ಕಾಳಷ್ಟು, ಆ ಸಾಸಿವೆ ಕಾಳಿನಷ್ಟಿನಲ್ಲಿ 1000 ಭಾಗವೂ ಖರ್ಚಾಗಲ್ಲಂತೆ ಇಷ್ಟು ಜಗತ್ತನ್ನು ನಡೆಸಲಿಕ್ಕೆ. ಅಂದ್ರೆ ಅವನಲ್ಲಿ ಎಷ್ಟು ಪವರ್ ಇದೆ ಶಾಸ್ತ್ರ ಹೇಳಿದೆ, ಅವನೇ ಹೇಳಿದ್ದಾನೆ. ಅದ್ ಹೇಗ್ ಗೊತ್ತು? ಅವನು ಹೇಳಿದ್ರೇನೆ ಗೊತ್ತು. ಯಾರು ಹೇಳಿದ್ರು? ವೇದ ಹೇಳಿದ್ದು, ಶಾಸ್ತ್ರ ಹೇಳಿದ್ರು. ಅವನು ಹೇಳಿದ್ರು ನಮ್ಗೆ ಯಾವ್ದು ತಿಳ್ಕೊಳ್ಳಿಕ್ ಆಗಲ್ಲ, ಅದೇ ಹೇಳ್ತಾ ಇದ್ದಾರೆ. ದೇವರೇ ಹೇಳ್ತಾರೆ ನನ್ನಲ್ಲಿ ಶಕ್ತಿ ಇಷ್ಟಿದೆ ನಾನು ಎಷ್ಟು. ಸರಿ, ನಿಮಗೆ ಹೇಳಬೇಕಾದ್ರೆ ನಾವು ಎಷ್ಟು ಶಕ್ತಿ ಖರ್ಚು ಮಾಡುವುದು? ಜೇಡರ ಬಲೆ ಇದೆ ಕಟ್ಟಿದೆ, ಅದನ್ನ ಕತ್ತರಿಸಬೇಕು. ನಾವು ಕಷ್ಟಪಡಬೇಕಾ? ಕೈಯಿಟ್ಟರೆ ಸಾಕು ಕತ್ತರಿಸಿ ಹೋಗುತ್ತೆ ಅಲ್ವಾ? ಅಷ್ಟು ಖರ್ಚು ಮಾಡ್ತಾ ಇದ್ದಾರೆ ಇಡೀ ಜಗತ್ತನ್ನ ನಡೆಸಲಿಕ್ಕೆ, ಅವನ ಶಕ್ತಿಯಲ್ಲಿ ಅಷ್ಟು ಖರ್ಚಾಗ್ತಾ ಇದೆ. ಅಂದ್ರೆ ಇವಾಗ ಕ್ಲಿಯರ್ ಕ್ಲಾರಿಟಿ ಏನು? ಈಸಿಯಾಗಿ ಮಾಡ್ತಾ ಇದ್ದಾನು, ಬಹಳ ಈಸಿಯಾಗಿ ಮಾಡ್ತಾ ಇದ್ದಾನೆ. ಅವನಿಗೇನು ಕಷ್ಟ ಇಲ್ಲ. ಯಾವ ಕಷ್ಟ? ಒಡನೆ ಶಾರೀರಿಕ ಕಷ್ಟ ಇಲ್ಲವೇ ಇಲ್ಲ, ಸುಲಭವಾಗಿ ಮಾಡ್ತಾ. ಲೀಲೆಯಿಂದ ಎಂಬುದರಲ್ಲಿ ಆ ಅರ್ಥದ್ದು. ಲೀಲೆಯಿಂದ ಅಂದ್ರೆ ವಿತೌಟ್ ಎನಿ ಸ್ಟ್ರೈನ್ ಚೆನ್ನಾಗಿ ಮಾಡ್ತಾ ಇದ್ದಾನೆ, ಅದಕ್ಕೆ ಆನಂದ ಇದೆ. ಇದು ಸ್ಟ್ರೈನ್ ಆದ್ರೆ ಅವ್ರ ಮುಖದಲ್ಲಿ ಬಾಡ ಹೋಗ್ತಿರ್ತಲ್ಲ, ಇಷ್ಟೂ ಇಲ್ಲ, ಚೆನ್ನಾಗಿದ್ದಾನೆ, ಅಸ್ಲಾದಾಗಿದ್ದಾನೆ, ಹೌದಲ್ವಾ? ಆ ತರ ಚೆನ್ನಾಗಿದ್ದಾನೆ, ಯಾವ ದುಃಖ ಕಷ್ಟ ಇಲ್ಲ, ನಮಗೆ ಮಾಡಬೇಕಲ್ಲ ಎಂಬ ಕಷ್ಟವೂ ಇಲ್ಲ. ಯಾಕೆ ಇಷ್ಟ ಇವರೆಲ್ಲ ಉದ್ಧಾರ ಆಗಲಿ ಅಂತ ಇಷ್ಟೆಲ್ಲ ಇದ್ದದ್ದಕ್ಕೆ ಇಷ್ಟು ಮಾಡ್ತಾ ಇದ್ದಾನೆ. ಆ ಇರ್ಲಿ ಬಿಡಿ, ತುಂಬಾ ಇದೆ ಅವ್ರ ದುಡ್ಡಿಗೆ ಕೊಡ್ಲಿ, ಪರವಾಗಿಲ್ಲ, ದುಡ್ಡು ತುಂಬಾ ಇದೆ, ದಾನ ಕೊಡ್ತಾರ ಕೊಡ್ಲಿ ಬಿಡಿ ಅಲ್ಲ, ದುಡ್ಡು ಇದೆ ಕೊಡ್ತಾ ಇದ್ದಾರೆ ಕರೆಕ್ಟ್, ಕೊಡೋ ಬುದ್ಧಿ ಬರಬೇಕಲ್ಲ. ದುಡ್ಡಿದ್ರೆ ಮಾತ್ರ ಕೊಡೋ ಬುದ್ಧಿ ಬರುತ್ತಾ? ಬಚ್ಚಿಟ್ಕೊಳ್ಳಿಕ್ಕೆ ನೋಡ್ತಾ ಇರುತ್ತೆ ಅಲ್ವಾ? ಆದ್ದರಿಂದ ಭಗವಂತನ ಹತ್ರ ಎಲ್ಲ ಇದೆ, ಇಲ್ಲ ಕೊಡುವ ಬುದ್ಧಿ ಇದೆಯಲ್ಲ. ಅಷ್ಟೇ ಅಲ್ಲ, ನಮ್ಮನ್ನೆಲ್ಲ ಅವನು ಮೂಲೆಗೆ ಹಾಕಿ ಕೆಟ್ಟವಟ್ಟ ಸುಮ್ಮನೆ ಕೂತ್ಕೊಂಡಿದ್ರೆ ಯಾರಯ್ಯ ಅವನ್ನ ಕೇಳೋದು? ಯಾರು ಕೇಳಲ್ಲ. ನಾವು ಅವನ ಮುಖ ನೋಡಿದ್ರು ನೋಡದಿದ್ರು, ಅವನಿಗೆ ನಮಸ್ಕಾರ ಮಾಡಿದ್ರು ತಿರಸ್ಕಾರ ಮಾಡಿದ್ರು ಏನು ಹಿಡಿಸ್ಕೊಳ್ಳದೆ ನಮಗೆ ಬಾಯಲ್ಲಿ ತುತ್ತಿಟ್ಟಿಟ್ಟು ರಕ್ಷಣೆ ಮಾಡ್ತಾ ಇದ್ದಾನಲ್ಲ, ಇದು ಅವನ ಕರುಣೆ. ಅದು ದಾಸರ ಹೇಳ್ತಾರೆ ದೇವರ ಕುರಿತು, ಏ ಸ್ವಾಮಿ ನಿನಗೆ ಬಹಳ ನಷ್ಟ ಆಯ್ತು ಅಂತಾರೆ. ಏನದು ಅಂದ್ರೆ, ನಮಗೆ ಸ್ವಾತಂತ್ರ್ಯ ಇಲ್ಲ, ನಿನಗೆ ಸ್ವಾತಂತ್ರ್ಯ ಇದೆ. ಇದರ ವ್ಯತ್ಯಾಸ ಏನು ಗೊತ್ತಾ? ನನಗೆ ನಿನ್ನಂತ ಸ್ವಾಮಿ ಸಿಕ್ಕಿದ, ನಿನ್ನಂತ ಬಹಳ ಅಪರೂಪ. ನಿನಗೆ ನಿನ್ನಂತ ಒಂದು ಸಿಗಲ್ಲ, ಯಾಕೆ ಅಂದ್ರೆ ನೀನೇ ಸ್ವತಂತ್ರ. ಆದ್ದರಿಂದ ನಿನಗೆ ನಿನ್ನಂತ ಸ್ವಾಮಿ ಸಿಗೋ ಅಪರ್ಚುನಿಟಿ ಇಲ್ಲ. ನನಗೆ ನೋಡು ನಿನ್ನಂತ ಸ್ವಾಮಿ ಎಲ್ಲಿ ಹುಡುಕಿದ್ರೆ ಸಿಗಲ್ಲಪ್ಪ, ಇಂಥ ಕರುಣೆ ಎಲ್ಲಿ ಸಿಗ್ತಾರಯ್ಯ ಮಹಾರಾಯ. ಆದ್ದರಿಂದ ನೀನು ನನಗೆ ಸಿಕ್ಬಿಟ್ಟಿಯ, ಆದ್ದರಿಂದ ನನಗೆ ಆದಷ್ಟು ಲಾಭ ನಿನಗಿಲ್ಲ ನೋಡು. ಅದಕ್ಕೆ ಹೇಳ್ತಾರೆ, ನಿನಗೆ ಅಪ್ಪ ಅಮ್ಮ ಇದ್ದಾರೇನೋ? ಇಲ್ಲ, ನನಗಿದ್ದಾರೆ ನೀನೇ. ಆ ರೀತಿಯಲ್ಲಿ ದೇವರ ಸುತ್ತು ನೋಡಿ, ಇಡೀ ಜಗತ್ತಿನಲ್ಲಿ ನಾವು ಹೇಳ್ತೀವಲ್ಲ, ನಾವು ನೋಡ್ಕೊಂಡಾಗ ನಾನು ಲೋನ್ಲಿ, ನನಗ್ಯಾರಿಲ್ಲ ನನಗ್ಯಾರಿಲ್ಲ ಅಂತ. ದೇವರು ಲೋನ್ಲಿಯೇ ಯಾಕೆ ಅಂತ ಹೇಳಿದ್ರೆ, ಅವನನ್ನೇ ಚಿಂತನೆ ಮಾಡೋರು ಎಷ್ಟು ಜನ ಬೆಂಗಳೂರಲ್ಲಿ? 1, 2, 3, 4, 5, 6 ಅಲ್ವಾ? ಇಷ್ಟು ಬೆಂಗಳೂರಲ್ಲಿ ಪ್ರತಿಯೊಬ್ಬರ ಎಲ್ಲರ ಶರೀರ ಸುತ್ತೂ ಇದ್ದು ಒಳಗು ಹೊರಗು ಅವನೇ ಆಡುತ್ತಿದ್ರು ಕೂಡ ಅವನನ್ನೇ ನೋಡಿ ಚಿಂತನೆ ಮಾಡುವುದು ಎಷ್ಟು ಜನ? ಬಹಳ ಕಡಿಮೆ. ಇಷ್ಟು ಜನ ಮಧ್ಯೆ ಏನಾಗ್ಬೇಕು ದೇವರು? ಆಯ್ತಾ? ಸರಿ, ಪ್ರಾರಂಭ ಅವ್ರೊಂದು ಮಾಡಿದಾರಲ್ಲ, ಅವ್ರು ಏನೋ ಮಾಡಿಬಿಟ್ಟಿದ್ದಾರೆ ನಿನ್ನೆ ಕರೆಕ್ಟ್ ಮಾಡಿದ್ರು. ಸರಿ, ಈಗ ಭಗವಂತ ಇಷ್ಟು ನಮಗಾಗಿ ಶ್ರಮ ಪಡ್ತಾ ಇದ್ದಾನೆ ಎಂಬುದೊಂದು ಗೊತ್ತಾಯಿತು, ಅವನು ಕರುಣಾ ತೋರ್ತಾ ಇದ್ದಾನೆ ಎಂಬುದು ಗೊತ್ತಾಯಿತು, ನಮಗಾಗಿ ಒದ್ದಾಡ್ತಾ ಇದ್ದಾನೆ ಎಂಬುದು ಗೊತ್ತಾಯಿತು, ಹೌದಲ್ಲ? ಅವಾಗ ನಮ್ಮಲ್ಲಿ ಬರುವ ಪರಿಣಾಮ ಏನು? ದೇವರ ಮೇಲೆ ಭಕ್ತಿ ಉಕ್ಕಿ ಹರಿಯುತ್ತೆ. ಅಲ್ವಾ, ಉಕ್ಕಿ ಹರಿಯುತ್ತೆ. ಅದಕ್ಕಾಗಿ ಇಷ್ಟು ಪ್ರಯತ್ನ. ಅವ ನಮಗೆ ಮಾಡುವ ಉಪಕಾರದ ಪರಿಚಯ, ಆ ಪರಿಚಯ ಮೂಲಕ ನಮ್ಮಲ್ಲಿ ಭಕ್ತಿ ಹರಿಸುವುದೇ ಹರಿಕಥಾಮೃತ ಸಾರ ತಾತ್ಪರ್ಯ ಗುರಿಯಲ್ಲಿ. ನಾವು ಬರೇ ಪಾರಾಯಣ ಮಾಡಿ ಮುಗಿಸೋದರಲ್ಲಿ ಅವರ ತಾತ್ಪರ್ಯ ಇಲ್ಲ. ನಾವು ಇದನ್ನ ಅನುಭವಿಸಿ, ಇವ ನನಗಾಗಿ ಒದ್ದಾಡ್ತಾ ಇದ್ದಾನೆ ಅಂತ ಇವಾಗೇನು ಭಾವನೆ ಬಂತಲ್ಲ, ಎಷ್ಟು ಕಷ್ಟಪಡ್ತಾನಪ್ಪ ನನಗಾಗಿ ಅಂತೇಳಿ, ಹೌದಲ್ಲ? ಆ ಭಾವನೆ ಬಂದ್ರೆ ಎಷ್ಟು ಇಷ್ಟ ಆಗುತ್ತೆ ಅವನ ಮೇಲೆ ನಮಗೆ. ಅದೇ ಅವನ ಕರುಣೆಯನ್ನ ನೆನೆಯದಿದ್ದರೆ ಅವನು ಇಷ್ಟವೇ ಆಗಲ್ಲ, ದೂರ ಇಟ್ಟಿರ್ತೇವೆ. ಯಾರು ಏನಾದ್ರು ಬೇಕಾದ್ರೆ ದೇವರ ಹತ್ರ ನಮಸ್ಕಾರ ಮಾಡ್ತೀವಿ, ಹಾಕೊಳ್ಳಿ ನಮ್ಮ ಪಣ್ಣ ಹೋಗ್ತಾ ಇರ್ತೀವಿ ಅಲ್ವಾ. ಹಾಗಲ್ಲದೆ ಅವನೇ ಬೇಕು ಅವನೇ ಬೇಕು ಅಂತ ಬರಬೇಕಾ? ಇದು ಚೆನ್ನಾಗಿ ನಮ್ಮ ತಲೆಯಲ್ಲಿ ಹೊಕ್ಕತ್ತಾ ಬಂದ್ರೇನೆ ನಮಗೆ ಭಗವಂತ ಹತ್ತಿರ ಆಗ್ತಾನೆ ಅನ್ನೋದಿಲ್ಲ. ಆ ದೃಷ್ಟಿಯಲ್ಲಿ ಹರಿಕಥಾಮೃತ ಸಾರ ನೋಡ್ತಾ ಬಂದ್ರೆ ಎಷ್ಟು ಚೆನ್ನಾಗಿ ಗುರುಸ್ಕರವಾಗಿರುತ್ತೆ. ಆ ದೃಷ್ಟಿಯಲ್ಲಿ ನಾಳೆ ಸೇರೋಣ ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣಮಸ್ತು. ಯಾಕೆ ನಾನು ಸ್ವಲ್ಪ ಓಡಬೇಕಾಗಿದೆ.